ಸಂತರೂ ಕರು ಬರೆದ ಶುಭ ಸಂದೇಶದಿಂದ ವಾಚನ ದೇವಾಲಯದ ಕಾಣಿಕೆಯ ಪೆಟ್ಟಿಗೆಯಲ್ಲಿ ಧನವಂತರು ತಮ್ಮ ಕಾಣಿಕೆಯನ್ನು ಹಾಕುತ್ತಿದ್ದನ್ನು ಯೇಸುಸ್ವಾಮಿ ಗಮನಿಸಿದರು. ಅಷ್ಟರಲ್ಲಿ ಒಬ್ಬ ಬಡವಿದವೆ ಅಲ್ಲಿಗೆ ಬಂದು ತಾಮ್ರದ ಚಿಕ್ಕ ಎರಡು ನಾಣ್ಯಗಳನ್ನು ಕಾಣಿಕೆಯಾಗಿ ಹಾಕಿದಳು. ಅದನ್ನು ಕಂಡ ಯೇಸು, ಈ ಬಡವಿದವೆ ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಅರ್ಪಿಸಿದಳೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಅವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಇತ್ತರು. ಈಕೆಯಾದರೂ ತನ್ನ ಕಡು ಬಡತನದಲ್ಲೂ ತನಗಿದ್ದ ಜೀವನಾಧಾರವನ್ನೆಲ್ಲ ಕೊಟ್ಟು ಬಿಟ್ಟಳು ಎಂದರು. ಜಯ ಜಯವಾಗಲಿ ಕ್ರೀಸ್ತರೇ ನಿಮಗೆ,
ಜಯ ಜಯವಾಗಲಿ ಕ್ರೀಸ್ತರೇ ನಿಮಗೆ.
ನೋಡಿ ಕಲಿ ಮಾಡಿ ನಲಿ ಅಂತ ನಾವು ಚಿಕ್ಕವರಾಗಿದ್ದಾಗ ನಮಗೆ ಪಾಠಗಳು ಈ ರೀತಿ ಕಲಿಸುತ್ತಿದ್ದರು. ನೋಡಿ ಕಲಿ ಮಾಡಿ ನಲಿ. ದೇವರು ಪರಿಪೂರ್ಣರಾಗಿರುವಂತೆ ನೀವು ಸಹ ಸಂಪೂರ್ಣರಾಗಿರಿ, ಪರಿಪೂರ್ಣರಾಗಿರಿ ಅಂತ ದೇವರ ವಾಕ್ಯ. ಈ ಪರಿಪೂರ್ಣತೆಯ ಹಾದಿಯಲ್ಲಿ ನಾವು ಸಾಗುವಾಗ ನಾವು ಯಾವ ರೀತಿಯಲ್ಲಿ ಸಾಗಬೇಕು? ನಾವು ಹೆಚ್ಚಾಗಿ ಹೋಗುವ ದಾರಿ ಸವೆದ ದಾರಿ. ಈಗ ನಾವು ಕಾಡಲ್ಲಿ ಹೋಗ್ತಾ ಇದ್ದೀವಿ ಅನ್ನೋಣ, ಇಲ್ಲ ಯಾವುದೋ ಹೊಸ ಊರಿಗೆ ಹೋಗಿದ್ದೇವೆ, ದಾರಿ ಸರಿ ಗೊತ್ತಿಲ್ಲ, ನೀವು ಯಾವ ದಾರಿಯನ್ನು ಆರಿಸ್ತೀರಿ? ನಡೆದು ನಡೆದು ಆದ ಕಾಲ ದಾರಿಯಲ್ಲೋ, ಇಲ್ಲ ನಾನೊಂದು ಹೊಸ ದಾರಿಯನ್ನು ಹುಡುಕಿಕೊಂಡು ಹೋಗ್ತೇನೆ ಅಂತ ಹೊಸ ದಾರಿಯಲ್ಲಿ ಹೋಗ್ತಿರೋ? ಹೆಚ್ಚಾಗಿ ಸವೆದ ದಾರಿ ಅಂತಾರೆ, ಕಾಲು ದಾರಿಯಲ್ಲಿ ಕಾಲೇ ನಡೆದು ನಡೆದು ಸವೆದ ಆ ದಾರಿಯನ್ನು ಹುಡುಕಿ ನಾವು ಹೋಗುತ್ತೇವೆ. ಹಾಗೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಸಹ ನಾವು ಆ ಸವೆದ ದಾರಿಯನ್ನು ಅನುಸರಿಸಿ ಆ ದೇವರತ್ತ ಸಾಗಲು ನಮಗೆ ಧರ್ಮಸಭೆ ನೆರವನ್ನು ಮಾಡಿಕೊಡುತ್ತದೆ. ಅದಕ್ಕೆ ಧರ್ಮಸಭೆ ಹಲವು ಸಂತರನ್ನು ನಮ್ಮ ಮುಂದೆ ಇರಿಸಿ ನಿಮ್ಮ ಜೀವನವನ್ನು ಪಾವನಗೊಳಿಸಲು ಈ ಸಂತರಂತೆ, ಹೇಗೆ ಈ ಸಂತರು ಪರಿಪೂರ್ಣತೆಯ ದಾರಿಯಲ್ಲಿ ನಡೆದರೋ ಹಾಗೆ ನೀವು ಸಹ ಆ ಸಂತರ ಮಾದರಿಯಲ್ಲಿ ಪರಿಪೂರ್ಣತೆಯ ದಾರಿ ಹಿಡಿದು ದೇವರತ್ತ ಸಾಗಿ ಅಂತ ಹೇಳುತ್ತಾರೆ. ಸಚಿನ್ ತೆಂಡೂಲ್ಕರ್ ಉತ್ತಮ ಕ್ರಿಕೆಟ್ ಆಟಗಾರ. ಕ್ರಿಕೆಟ್ ಕಲಿಯುವವರು ಇಲ್ಲ ಬೇರೆ ದೇಶದವರು, ಅವರ ವಿರುದ್ಧ ಆಡುವವರು ಅವರು ಆಡುವ ರೀತಿಯನ್ನು ಮತ್ತೆ 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 ನೋಡಿ ಆ ಅವರ ಆಟವನ್ನು ಕಲಿಯಲು ಪ್ರಯತ್ನಿಸುತ್ತಾರೆ. ಹೊಸದಾಗಿ ಮದುವೆಯಾದ ಹುಡುಗಿ, ಅಡುಗೆ ಮಾಡಲು ಗೊತ್ತಿಲ್ಲದವಳು, ಅತ್ತೆಯಿಂದಲೋ ನಾದಿನಿಯಿಂದಲೋ ತನ್ನ ತಾಯಿಯಿಂದಲೋ ಅಡುಗೆಯನ್ನು ಮಾಡಲು ಕಲಿಯುತ್ತಾಳೆ, ತನ್ನ ಹಿರಿಯರಿಂದ ಅಡುಗೆಯನ್ನು ಮಾಡಲು ಕಲಿಯುತ್ತಾಳೆ. ಫೋಟೋಗ್ರಾಫರ್ಸ್, ಚಿತ್ರಗ್ರಾಹಕರು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ಲಾಯರ್ಗಳು, ತಾವು ಎಷ್ಟು ಓದಿದ್ರೂ ಆ ಓದು ನನಗೆ ನೆರವಾಗುವುದಿಲ್ಲ, ಆ ಓದನ್ನು ಯಾವ ರೀತಿ ಬಳಸಿಕೊಳ್ಳಬಹುದು ಅಂತ ಕಲಿಯಲು ಅವರಿಗಿಂತ ಸ್ವಲ್ಪ ಅನುಭವ ಇರುವ ಆ ದೊಡ್ಡವರಿಂದ ಕಲಿಯಲು ಪ್ರಯತ್ನಿಸುತ್ತಾರೆ. ಒಬ್ಬ ಚಿತ್ರಗ್ರಾಹಕ ಇಲ್ಲ ಕಲಾಕಾರ ಒಂದು ಚಿತ್ರವನ್ನು ಬಿಡಿಸಬೇಕಾದ್ರೆ ಯಾರನ್ನು ಕೂರಿಸಿಯೋ ಅಥವಾ ಯಾವುದಾದ್ರೊಂದು ಚಿತ್ರವನ್ನು ನೋಡಿ ಅದರಂತೆ ಚಿತ್ರವನ್ನು ಬಿಡಿಸಲು ಪ್ರಯತ್ನಿಸುತ್ತಾನೆ, ಯಾವುದನ್ನಾದರೂ ನೋಡಿ ಅದರಂತೆ ಬಿಡಿಸಲು ಪ್ರಯತ್ನಿಸುತ್ತಾನೆ. ಹಾಗೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಸಹ ನಾವು ಆ ಸಂತರನ್ನು ನೋಡಿ ಅವರ ಮಾದರಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ನಮ್ಮ ಧರ್ಮಸಭೆ ನಮಗೆ ನೆರವು ನೀಡುತ್ತದೆ. ಮೊದಲನೇ ದಿನ ಯೇಸುವೇ ನಮ್ಮ ಆದರ್ಶ. ಹೇಗೆ ಯೇಸು ಈ ಮನುಕುಲವನ್ನು, ಈ ಮಾನವರಾಗಿ ಈ ಮನುಕುಲವನ್ನು ಪವಿತ್ರಗೊಳಿಸಿದರೋ, ಪಾವನಗೊಳಿಸಿದರೋ, ಹಾಗೆ ನೀವು ಸಹ ನಿಮ್ಮ ಜೀವನವನ್ನು ಬಾಳಿ ಅಂತ ನಾವು ಮೊದಲನೇ ದಿನ ಕಲಿತು. ಎರಡನೇ ದಿನ ದೇವವಾಕ್ಯವನ್ನು ಓದಿ ಸಂಸ್ಕಾರಗಳ ಮುಖಾಂತರ ಯೇಸುವಿನತ್ತ ಸಾಗಿ ಅಂತ ಕಲಿತು. ಮೂರನೇ ದಿನ ನಮ್ಮ ಜೀವನವನ್ನು ಪರಿವರ್ತನೆಗೊಳಿಸುವ ಮುಖಾಂತರ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ದೇವರತ್ರ ಸಾಗಿ ಅಂತ ಮೂರನೇ ದಿನ ಕಲಿತು. ನಿನ್ನೆಯ ದಿನ ಭಕ್ತಿ ಆಚರಣೆಗಳ ಮುಖಾಂತರ ದೇವರತ್ತ ನಾವು ಸಾಗಬಹುದು ಅಂತ ಕಲಿತು. ನಾವೀಗ ಯೋಚನೆ ಮಾಡಿದರೆ ಸ್ವಾಮಿ ನೀವು ಹೇಳಬಹುದು, ಗುರುಗಳೇ ಯೇಸು ಸ್ವಾಮಿ ಆದರ್ಶ ವ್ಯಕ್ತಿ, ದೇವರ ಪುತ್ರ, ಅವರಂತೆ ನಾನು ಆಗಬೇಕು ಅಂತ ನನ್ನ ಬಯಕೆ ಇದೆ, ಅದಕ್ಕೆ ನಾನು ದೇವರ ವಾಕ್ಯವನ್ನು ಓದಿದೆ, ಸಂಸ್ಕಾರಗಳಲ್ಲಿ ಇನ್ನೂ ಬೆಳವಣಿಗೆ ಪಡೆಯಲು ನಾನು ಪ್ರಯತ್ನಿಸಿದೆ, ಹೆಚ್ಚು ಹೆಚ್ಚು ದೇವಭಕ್ತಿಗಳಲ್ಲಿ ಭಕ್ತಿ ಆಚರಣೆಗಳಲ್ಲಿ ತೊಡಗಿದೆ. ಆದರೂ ಸಹ ನನ್ನ ಬಾಳಿನಲ್ಲಿ ಆ ಆಧ್ಯಾತ್ಮಿಕ ಬೆಳವಣಿಗೆ ಆಗಿಲ್ಲ ಅಂತ ನೀವು ಹೇಳಬಹುದು. ಇಂಥ ಸಮಯದಲ್ಲಿ ನಾವು ಏನು ಮಾಡಬೇಕು? ನಾವು ಸೋಲನ್ನು ಒಪ್ಪಿಕೊಂಡು ನನಗೆ ಈ ಜೀವನ ಸಾಧ್ಯವಿಲ್ಲ, ಈ ಆಧ್ಯಾತ್ಮಿಕ ನನ್ನ ಬಾಳಿನ ತುತ್ತಲ್ಲ, ನನಗೆ ಈ ಆಧ್ಯಾತ್ಮಿಕತೆ ಬೇಡ ಅಂತ ಧೃತಿಗೆಟ್ಟು ಸೋಲನ್ನು ಒಪ್ಪಿಕೊಂಡು ಕುಳಿತುಕೊಳ್ಳಬೇಕೋ ಅಥವಾ ಬೇರೆ ಏನಾದರೂ ದಾರಿ ಇದೆಯೇ? ಅದಕ್ಕೆ ಇಂದಿನ ದಿನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಂತರ ಜೀವನದ ಮುಖಾಂತರ ಆ ದೇವರತ್ತ ಸಾಗುವುದು ಹೇಗೆ ಎಂಬುದನ್ನು ಕಲಿಯೋಣ. ವಿ ಆರ್ ಇನ್ ಅ ಹೀರೋ ವರ್ಷಿಪ್ ಕಲ್ಚರ್, ಅಂದರೆ ಹೀರೋಗಳನ್ನು ಆರಾಧಿಸುವ ಸಂಸ್ಕೃತಿಯಲ್ಲಿ ನಾವು ಬೆಳೆಯುತ್ತಿದ್ದೇವೆ. ಯಾರನ್ನಾದರೂ ನೋಡಿ ಅವರಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ನಾವು ಕಲಿತಿದ್ದೇವೆ. ಆಗಿರಬಹುದು ಚಿತ್ರ ನಟರು, ಇಲ್ಲ ಬೇರೆ ಬೇರೆ ಆಟಗಾರರು, ಅವರು ಯಾವ ರೀತಿ ಬಾಳುತ್ತಾರೋ, ಅವರು ಯಾವ ಸ್ಟೈಲ್ ಮಾಡುತ್ತಾರೋ, ಅದೇ ಸ್ಟೈಲನ್ನು ನಾನು ನನ್ನ ಜೀವನದಲ್ಲಿ ರೂಪಿಸಿಕೊಳ್ಳುವ ಸಂಸ್ಕೃತಿಯಲ್ಲಿ ನಾವು ಇಂದು ಬಾಳುತ್ತಿದ್ದೇವೆ. ಹಾಗೆ ಅದೇ ರೀತಿಯಲ್ಲಿ ನನ್ನ ಆಧ್ಯಾತ್ಮಿಕ ಜೀವನದಲ್ಲೂ ಸಹ ಸಂತರನ್ನು ನೋಡಿ ಅವರಂತೆ ನನ್ನ ಈ ಜೀವನವನ್ನು ರೂಪಿಸಿಕೊಳ್ಳಲು ಇಂದು ಕರೆ ನೀಡಲಾಗಿದೆ. ದೇವವಾಕ್ಯ ಹೇಳುತ್ತೆ ಸತ್ಯಕ್ಕಾಗಿ ನಿಲ್ಲಿ ಅಂತ. ನೀವು ಇಲ್ಲಿ ಬಂದಾಗ ಬೋಧನೆಯಲ್ಲಿ ಫಾದರ್ ಹೇಳ್ತಾರೆ, ಎಷ್ಟೇ ಕಷ್ಟ ಆಗಲಿ ನನ್ನ ಸಹೋದರ ಸಹೋದರಿಯರೇ, ನೀವು ಯಾವಾಗಲೂ ಸತ್ಯಕ್ಕಾಗಿ ಕಷ್ಟಪಡಿ, ಸತ್ಯದ ಪಾಲನೆಗಾಗಿ ಶ್ರಮ ವಹಿಸಿ ಅಂತ ಹೇಳ್ತೇವೆ. ನಾನು ಕಷ್ಟಪಟ್ಟೆ ಫಾದರ್, ಆದರೆ ಅದು ಸಾಧ್ಯವಿಲ್ಲ. ನೀವು ಹೇಳ್ತೀರಿ ಯಾವಾಗಲೂ ಸತ್ಯ ಮಾತಾಡಿ ಅಂತ, ನಾನು ಆಫೀಸಲ್ಲಿ ಯಾವಾಗಲೂ ಸತ್ಯ ಹೇಳಿದ್ರೆ ನನಗೆ ಬೇರೆ ದಾರಿ ಇರಲ್ಲ, ನನ್ನ ಬಾಸ್ ಬೈತಾರೆ, ನಾನು ಸತ್ಯವನ್ನೇ ಪಾಲಿಸ್ತಾ ಹೋದರೆ ನನ್ನ ಜೀವನ ಸಾಗಿಸಲು ಕಷ್ಟ ಫಾದರ್. ಇದರ ಜಗತ್ತು ಅಂತ ಮಿಥ್ಯ ಜಗತ್ತು, ಸುಳ್ಳು ಹೇಳಿದರೆ ಮಾತ್ರ ಬದುಕಲು ಸಾಧ್ಯ, ಸುಳ್ಳು ಹೇಳಿದವನೇ ಗೆಲ್ಲಲು ಸಾಧ್ಯ. ಆದ್ದರಿಂದ ಸತ್ಯ ಹೇಳಿ ನನಗೆ ಬದುಕಲು ಸಾಧ್ಯವಿಲ್ಲ ಫಾದರ್ ಅಂತ ನೀವು ಹೇಳ್ಬೋದು. ಇಂಥ ಸಮಯದಲ್ಲಿ ನಾವು ಏನು ಮಾಡಬಹುದು? ಕೆಲವು ಸಂತರ ಬಾಳಿನನ್ನು ನಾವು ಇವತ್ತು ವಿಶ್ಲೇಷಿಸಲು ಪ್ರಯತ್ನಿಸೋಣ. ಹೆನ್ರಿ ಇಂಗ್ಲೆಂಡ್ ದೇಶದ ರಾಜ, ಆತ ಒಂದು ಮದುವೆ ಆಗಿದ್ದ, ಮಕ್ಕಳಾಗಲಿಲ್ಲ, ಅದಕ್ಕೆ ಅವಳನ್ನು ಬಿಟ್ಟು ವಿಚ್ಛೇದನ ಮಾಡಿ ಮತ್ತೊಂದು ಹುಡುಗಿಯನ್ನು ಮದುವೆ ಆಗಲು ಮುಂದಾಗುತ್ತಾನೆ. ಆ ಸಮಯದಲ್ಲಿ ಜಗದ್ಗುರುಗಳು ಅವರಿಗೆ ಅನುಮತಿ ನೀಡುವುದಿಲ್ಲ. ಆ ಸಮಯದಲ್ಲಿ ಈ ಹೆನ್ರಿ, ಈ ರಾಜ, ತನ್ನದೇ ಒಂದು ಕ್ರೈಸ್ತ ಪಂಗಡವನ್ನು ಸ್ಥಾಪಿಸಿ ಕ್ರೈಸ್ತ ಧರ್ಮಸಭೆ ಆದ ಕಥೋಲಿಕ ಧರ್ಮಸಭೆಯಿಂದ ಹೊರಗೋಗುತ್ತಾರೆ. ಆಗ ಅವರನ್ನು ವಿರೋಧಿಸಿ ಥಾಮಸ್ ಮೋರ್ ಎಂಬುವರು ಅವರನ್ನು ವಿರೋಧಿಸಿ, ಆ ರಾಜನನ್ನು ವಿರೋಧಿಸಿ ತಮ್ಮ ಜೀವನವನ್ನು ಮುಡಿಪಾಗಿಡ್ತಾರೆ. ತಮ್ಮ ಜೀವ ಹೋದರೂ ಪರವಾಗಿಲ್ಲ, ನಾನು ಯಾವಾಗಲೂ ಸತ್ಯಕ್ಕೆ ನಿಲ್ಲುತ್ತೇನೆ, ನೀನು ಮಾಡುತ್ತಿರುವುದು ತಪ್ಪು ಅಂತ ಥಾಮಸ್ ಮೋರು ತನ್ನ ರಾಜನನ್ನು ಟೀಕಿಸುತ್ತಾರೆ. ಅಂಥ ಸಂತರ ಬಾಳಿನ ಕಥೆಗಳನ್ನು ಓದಿದಾಗ ನಮ್ಮ ಜೀವನದಲ್ಲೂ ಸಹ ನಾವು ಸತ್ಯಕ್ಕೆ ನಿಲ್ಲಬಹುದು ಎಂಬ ಸತ್ಯ ನಮಗೆ ಮನವರಿಕೆ ಆಗುತ್ತದೆ. ಫಾದರ್, ನೀವು ನಿನ್ನೆ ಹೇಳಿದ್ರಿ ಸದಾ ದೇವರ ಪ್ರಸನ್ನತೆಯನ್ನು ಅರಿಯಲು ಪ್ರಯತ್ನಿಸಿ ಅಂತ. ಸ್ವಾಮಿ, ಅದು ಅಷ್ಟು ಸುಲಭ ಅಲ್ಲ. ನಾನು ಬೆಳಿಗ್ಗೆ ನನ್ನ ಮಕ್ಕಳಿಗೆ ಅಡುಗೆ ಮಾಡಬೇಕು, ಅವರಿಗೆ ಟಿಫಿನ್ ತುಂಬಬೇಕು, ಆ ಕೆಲಸ ಇದೆ, ನನ್ನ ಗಂಡನನ್ನು ಕೆಲಸಕ್ಕೆ ಕಳಿಸಬೇಕು, ಮನೆ ಒರೆಸಬೇಕು, ಅಷ್ಟೆಲ್ಲ ಕೆಲಸ ಇದೆ. ಇಷ್ಟು ಕೆಲಸಗಳ ಮಧ್ಯೆ ನಾನು ದೇವರನ್ನು ಹೇಗೆ ಅರಿಯುವುದು, ಅವರ ಪ್ರಸನ್ನತೆಯನ್ನು ಯಾವಾಗಲೂ ಹೇಗೆ ಜ್ಞಾಪಕ ಇಟ್ಟುಕೊಳ್ಳುವುದು, ಅದು ಸಾಧ್ಯವಿಲ್ಲ ಫಾದರ್ ಅಂತ ನೀವು ಹೇಳಬಹುದು. ಇಂಥ ಸಮಯದಲ್ಲಿ ಸಂತರ ಬಾಳನ್ನು ಓದಿ, ಅವರ ಜೀವನ ಕಥೆಯನ್ನು ಓದಿ, ನಮ್ಮ ಬಾಳಿಗೆ ಬೇಕಾದ ನಿದರ್ಶನಗಳು ಅಲ್ಲಿವೆ. ಒಂದು ಉದಾಹರಣೆ ಕೊಡುವುದಾದರೆ, ಪುನೀತ ಲಾರೆನ್ಸ್ ರವರು ಅವ್ರು ಹೇಳ್ತಾರೆ, ಪ್ರಾಕ್ಟಿಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀವು ಯಾವಾಗಲೂ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡಬೇಕಾಗಿಲ್ಲ, ಯಾವಾಗಲೂ ಈ ಬಾಲಯೇಸುವಿನ ಮಂದಿರಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಬೇಕಿಲ್ಲ. ನೀವು ಎಲ್ಲಿದ್ದೀರೋ ಅದೇ ಜಾಗದಲ್ಲಿ ದೇವರ ಪ್ರಸನ್ನತೆಯನ್ನು ಅರಿತು ಪ್ರಾರ್ಥನೆಯಲ್ಲಿ ತೊಡಗಬಹುದು. ಸಣ್ಣ ಪ್ರಾರ್ಥನೆ ಸಾಕು, ಸ್ವಾಮಿ ನಾನು ನೀವಿಲ್ಲಿದ್ದೀರಿ ಎಂದು ನಂಬುತ್ತೇನೆ, ಸ್ವಾಮಿ ನಿಮಗೆ ಸ್ತೋತ್ರವಾಗಲಿ. ಇದೊಂದು ಸಣ್ಣ ಪ್ರಾರ್ಥನೆ, ನಾವು ಯಾವ ಕೆಲಸ ಮಾಡಬೇಕಾದರೂ ಮಾಡ್ಬೋದು. ಇದು ಅವರು ನೀಡಿದ ಸಣ್ಣ ವಿಧಾನ. ಅಂಥ ವಿಧಾನಗಳನ್ನು ನಮ್ಮ ಜೀವನದಲ್ಲಿ ರೂಪಿಸಿಕೊಂಡು ನಾವು ದೇವರಿಗೆ ಹತ್ತಿರರಾಗಬಹುದು. ಯಾವಾಗಲೂ ಕೇಳ್ತೇವೆ ದೀನರಾಗಿ ವಿನಯಶೀಲರಾಗಿ. ವಿನಯಶೀಲತೆ ಬಹಳ ಮುಖ್ಯ. ನೀವು ದೀನರಾಗದೆ ಹೋದರೆ ಪ್ರಾರ್ಥನೆಯಲ್ಲಿ ನೀವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಅಂತ ಹೇಳಿದ್ದೇವೆ. ಸ್ವಾಮಿ, ಎಷ್ಟೋ ಸರಿ ಪ್ರಾರ್ಥನೆ ಈ ರೀತಿ ಪ್ರಯತ್ನ ಮಾಡಿದ್ದೇನೆ, ಆದರೆ ದೀನರಾಗಿ ಬದುಕಿದರೆ ಭಾರಿ ಕಷ್ಟ ಫಾದ. ನಾನು ಯಾವಾಗಲೂ ವಿನಯಶೀಲನಾಗಿದ್ದರೆ ಬಗ್ಗಿದವನಿಗೆ ಎರಡು ಗುದ್ದು ಜಾಸ್ತಿ ಅಂದಂಗೆ ನನಗೆ ಎರಡು ಗುದ್ದು ಜಾಸ್ತಿ ಸಿಗುತ್ತೆ ಹೊರತು ನನ್ನ ಜೀವನದಲ್ಲಿ ಪ್ರಗತಿ ಆಗಲ್ಲ ಅಂತ ನೀವು ಹೇಳಬಹುದು. ಅದಕ್ಕೊಂದು ಉದಾಹರಣೆ ಕೊಡುವುದಾದರೆ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರು. ಅವರು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಲ್ಲ, 15 ವರ್ಷದವರಿದ್ದಾಗ ಕಾನ್ವೆಂಟಿಗೆ ಸೇರಿ, 15 ವರ್ಷದ ಸಣ್ಣ ಮಗುವಾಗಿದ್ದಾಗ ಕಾನ್ವೆಂಟಿಗೆ ಸೇರಿ ಕೇವಲ 8 ವರ್ಷಗಳ ಕಾಲ ಕಾನ್ವೆಂಟ್ನಲ್ಲಿ ಅವರು ಆ ಧಾರ್ಮಿಕ ಜೀವನವನ್ನು ಸಾರಿದರು. ಇವತ್ತು ಆಕೆಯನ್ನು ಧರ್ಮ ಪ್ರಚಾರದ ಸಂತರಾಗಿ, ಪಾಲಕ ಸಂತರಾಗಿ ಇವತ್ತು ಧರ್ಮಸಭೆ ಎತ್ತಿ ಹಿಡಿಯುತ್ತದೆ. ಕೇವಲ 23 ವರ್ಷಗಳ ಕಾಲ ಬದುಕಿ ಸಂತರಾಗಿದ್ದಾರೆ. ಅವರು ಮಾಡಿದ್ದಿಷ್ಟೇ, ಕಸ ಗುಡಿಸುವಾಗ ಯೇಸು ಸ್ವಾಮಿಯನ್ನು ನೆನೆಸಿದರು, ಹೂಗುಚ್ಛಗಳನ್ನು ತಯಾರಿಸುವಾಗ ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು ಅರಿತರು. ಯಾರಾದರೂ ಅವರನ್ನು ಟೀಕಿಸಿದರೆ ಮರು ಟೀಕಿಸದೆ, ಅವರಿಗೆ ಬಯ್ಯದೆ, ನೋವು ಮಾಡಿಕೊಳ್ಳದೆ, ಸ್ವಾಮಿ ನಿನ್ನ ಪ್ರೀತಿಗಾಗಿ ಈ ನೋವನ್ನು ಸಹಿಸಿಕೊಳ್ಳುತ್ತೆ, ಇಂಥ ಸಣ್ಣ ಸಣ್ಣ ತ್ಯಾಗಗಳನ್ನು ಮಾಡಿ ಆಕೆ ಸಂತಳಾದರು. ಹೀಗೆ ನಾವು ಸಹ ನಮ್ಮ ಜೀವನದಲ್ಲಿ ಬರುವ ಸಣ್ಣ ಸಣ್ಣ ಕಷ್ಟಗಳನ್ನು, ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವಾಗ ದೇವರ ಪ್ರಸನ್ನತೆಯನ್ನು ಅರಿತು ಅವರತ್ತ ಸಾಗಬಹುದು. ಸಂತ ಯೋವನರು ಹೇಳುತ್ತಾರೆ, ಆಸೆಯೇ ಆಧ್ಯಾತ್ಮಿಕ ಪ್ರಗತಿಯ ಮೊದಲ ಹೆಜ್ಜೆ ಅಂತ. ಯಾವಾಗ ನಾನು ನನಗೆ ಆಧ್ಯಾತ್ಮಿಕ ಪ್ರಗತಿ ಬೇಕು ಅಂತ ಆಸೆ ಪಡುತ್ತೇನೋ ಆಗ ನನ್ನಲ್ಲಿ ಆಧ್ಯಾತ್ಮಿಕ ಪ್ರಗತಿಯತ್ತ ಇಡುವ ಮೊದಲ ಹೆಜ್ಜೆ ಅನ್ನುತ್ತಾರೆ. ಇದು ಸಂತರ ಬಾಳನ್ನು ಓದಿದಾಗ ನಮ್ಮ ಜೀವನಕ್ಕೆ ಸಿಗುವ ಕೆಲವು ನಿದರ್ಶನಗಳು. ಕೆಲವರಿಗೆ ಸಂದೇಹ, ಸ್ವಾಮಿ ನೀವು ಹೇಳಬಹುದು ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ ಅಂತ, ನೀವು ಇಲ್ಲೇ 24 ಗಂಟೆ ಕೂತ್ಕೊಂಡು ಇಲ್ಲೇ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಮಹತ್ ಕಾರ್ಯವನ್ನು ಮಾಡ್ತಾರೆ, ಆದ್ರಿಂದ ನಾನು ಇಂಥ ಆಧ್ಯಾತ್ಮಿಕತೆಯಲ್ಲಿ ತೊಡಗಿದ್ರೆ ನನ್ನ ಜೀವನ ಹಾಳಾಗುವುದಿಲ್ವಾ, ಯೇಸು ಸ್ವಾಮಿ ಖಂಡಿತವಾಗಿಯೂ ನನಗೆ ಅವರು ದರ್ಶನ ಕೊಡ್ತಾರ, ನನ್ನನ್ನು ಖಂಡಿತವಾಗ್ಲೂ ಆಶೀರ್ವದಿಸುತ್ತಾರೆ ಎಂಬ ಸಂದೇಹ ನಿಮ್ಮಲ್ಲಿರಬಹುದು. ನನ್ನ ಆಧ್ಯಾತ್ಮಿಕತೆಯಲ್ಲಿ ಮುನ್ನಡೆಯುವಾಗ ನನಗೆ ನನ್ನ ಜೀವನದಲ್ಲಿ ಪ್ರಗತಿ ಆಗಬಹುದು ಎಂಬ ಸಂದೇಹ ನಿಮ್ಮಲ್ಲಿರಬಹುದು. ಸಂತರ ಬಾಳನ್ನು ಓದಿ. ಸಂತ ಅವಿಲದ ಸಂತ ತೆರೆಸಮ್ಮನವರು ಪ್ರಾರ್ಥನೆಯ ಉತ್ತುಂಗತೆಗೆ ತಲುಪಿದವರು. ಅವರ ಜೀವನವನ್ನು ಓದಿದಾಗ ನಮಗೆ ನಾವು ಸಹ ದೇವರನ್ನು ಮನುಷ್ಯರಾಗಿರುವಾಗಲೇ ದೇವರ ಪ್ರಸನ್ನತೆಯನ್ನು, ದೇವರ ಪ್ರೀತಿಯನ್ನು ಅರಿಯಲು ಸಾಧ್ಯ ಅಂತ ಅವರು ತೋರಿಸಿಕೊಡುತ್ತಾರೆ. ಎಡಿಸ್ಟೇನ್ ಅಂತ ಮತ್ತೊಬ್ಬ ಸಂತರು ತತ್ವಜ್ಞಾನಿಯಾಗಿದ್ದರು, ಸತ್ಯಕ್ಕಾಗಿ ಹುಡುಕುತ್ತಿದ್ರು. ಸತ್ಯ ಯಾವ ಎಷ್ಟೇ ಕಷ್ಟ ಆದರೂ ಆ ಸತ್ಯವನ್ನು ನಾನು ಮನಗಾಣಬೇಕು ಅಂತ ಹುಡುಕ್ತಿದ್ರು. ಅವರಿಗೆ ಯಾರೋ ಅವಿಲದ ಸಂತ ತೆರೆಸಮ್ಮನವರ ಪುಸ್ತಕವನ್ನು ಕೊಡ್ತಾರೆ. ಆಕೆ ಒಂದು ಸಾರಿ ಕುಳಿತುಕೊಂಡು ಒಂದೇ ಸಾರಿ ಆಕೆ ಆ ಪುಸ್ತಕವನ್ನು ಓದಿ ಉದ್ಗರಿಸುತ್ತಾಳೆ, ಇಲ್ಲಿದೆ ಸತ್ಯ, ಐ ಫೌಂಡ್ ದ ಟ್ರೂತ್. ಸಂತರ ಆ ಜೀವನ ಚರಿತ್ರೆಯನ್ನು ಓದಿ ಎಡಿಸ್ಟೇನ್ ಹೇಳಿದ ಮಾತುಗಳು, ಇಲ್ಲಿದೆ ಸತ್ಯ. ಹಾಗೆ ನಾವು ಸಹ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಬಾಳಿಗೆ ಬೇಕಾದ ನೆರವನ್ನು ಸಂತರ ಬಾಳಿನಿಂದ ಪಡೆಯಲು ಸಾಧ್ಯವಿದೆ. ಶೋಧನೆಗಳು, ಸ್ವಾಮಿ ನಾನು ಪ್ರಾರ್ಥನೆ ಮಾಡಲು ಭಾರಿ ಶ್ರಮಿಸುತ್ತಿದ್ದೇನೆ, ಭಾರಿ ಪ್ರಯತ್ನ ಪಡ್ತಿದ್ದೇನೆ, ಆದರೆ ಕಷ್ಟ, ನಾನು ಪ್ರಾರ್ಥನೆಗಾಗಿ ಒಂದು ಕಣ್ಣು ಮುಚ್ಚಿದ ಕೂಡಲೇ ಏನೇನು ಯೋಚನೆ ಬರುತ್ತೆ, ನನ್ನ ಕೆಲಸದ ಯೋಚನೆಗಳು ಬೇರೆ, ಅದು ಕೆಟ್ಟ ಆಲೋಚನೆಗಳು, ದ್ವೇಷ, ಅವರನ್ನು ಬೈಯುವಂಥ ಆಲೋಚನೆಗಳು, ಮತ್ತು ಯಾರಿಗಾದರೂ ಕೆಡುಕನ್ನು ಬಯಸುವಂಥ ಆಲೋಚನೆಗಳು ಬರ್ತವೆ, ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲ ಫಾದರ್ ಅಂತ ನೀವು ಹೇಳಬಹುದು. ಇಂಥ ಸಮಯದಲ್ಲಿ ಸಂತರ ಬಾಳನ್ನು ಓದಿ. ಹೇಗೆ ಸಂತರು ತಮ್ಮ ಜೀವನದಲ್ಲಿ ಪ್ರಾರ್ಥನೆಯನ್ನು ಅಳವಡಿಸಿಕೊಂಡರು, ಪ್ರಾರ್ಥನೆಗೆ, ಆಧ್ಯಾತ್ಮಿಕ ಪ್ರಗತಿಗೆ ತಮ್ಮನ್ನೇ ಹೇಗೆ ತೊಡಗಿಸಿಕೊಂಡರು ಅಂತ ಅವರ ಜೀವನವನ್ನು ಓದಿದಾಗ ನಮಗೆ ಅದರ ಅರಿವಾಗುತ್ತದೆ. ಕ್ಷಮಿಸಿ, ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ. ನಿಮ್ಮ ಪರರನ್ನು ಕ್ಷಮಿಸಿ, ನಿಮಗೆ ಹೊಡೆದವರನ್ನು ಬೈದವರನ್ನು ಕ್ಷಮಿಸಿ ಅಂತ ಗುರುಗಳು ಹೇಳ್ತಾರೆ. ಸ್ವಾಮಿ ನಾನು ಪ್ರಯತ್ನಿಸುತ್ತೇನೆ ಆದರೆ ಅದು ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳುತ್ತೆ ನಿನ್ನ ಪರರನ್ನು, ನಿನಗೆ ಕೆಡುಕನ್ನು ಮಾಡಿದವರನ್ನು ಕ್ಷಮಿಸುವಂತ. ಸ್ವಾಮಿ ಆದರೆ ಅದು ನನಗೆ ಸಾಧ್ಯವಿಲ್ಲ ಅಂತ ನೀವು ಹೇಳಬಹುದು. ಆದರೆ ಕೆಲವು ಸಂತರ ಬಾಳನ್ನು ನೀವು ಓದಿದಾಗ ಎಷ್ಟೇ ಕಷ್ಟ ಆದರೂ, ತಮ್ಮ ಜೀವವನ್ನೇ ತ್ಯಾಗ ಮಾಡುವ ಸನ್ನಿವೇಶ ಬಂದರೂ ಅವರು ಸ್ವಾಮಿ ಅವರನ್ನು ಕ್ಷಮಿಸಿ ಅಂದರು. ಸಂತ ಸ್ತೇಫನರು ಮೊದಲನೆಯ ರಕ್ತಸಾಕ್ಷಿ, ಧರ್ಮಸಭೆಯ ಮೊದಲನೆಯ ರಕ್ತಸಾಕ್ಷಿ, ಅವರ ಮೇಲೆ ಕಲ್ಲುಗಳ ಸುರಿಮಳೆಯಾಗಿ ಕಲ್ಲು ಒಡೆದು ಅವರನ್ನು ಸಾಯಿಸಿದರು. ಆಗ ಸಂತ ಸ್ತೇಫನರು ಹೇಳಿದರು, ಸ್ವಾಮಿ ಅವರನ್ನು ಕ್ಷಮಿಸಿ, ಅವರು ಏನು ಮಾಡುತ್ತಿದ್ದಾರೆಂದು ಅವರು ಅರಿಯರು. ಪ್ರೀತಿ ಸಹೋದರ ಸಹೋದರಿಯರೇ, ಅವರ ನಮ್ಮ ಸಂತರ ಜೀವನ ಚರಿತ್ರೆಯನ್ನು ಓದಿದಾಗ ನಮ್ಮಲ್ಲಿ ಏನೋ ಒಂದು ಮೈ ಪುಳಕ ಒಂಥರ ಆಶ್ಚರ್ಯ ಆಗುತ್ತೆ. ಇಂಥ ಒಂದು ಆಧ್ಯಾತ್ಮಿಕತೆ ಸಾಧ್ಯನ? ಜನರು ನಮ್ಮತ್ತ ಕಲ್ಲನ್ನು ಒಡೆಯುವಾಗ, ನಮ್ಮನ್ನು ಕೊಲೆ ಮಾಡುವಾಗ, ನಮ್ಮನ್ನು ಬರ್ಜಿಯಲ್ಲಿ ಚುಚ್ಚುವಾಗಲೂ ಸ್ವಾಮಿ ಅವರನ್ನು ಕ್ಷಮಿಸಿ ಅಂತ ಹೇಳಲು ಸಾಧ್ಯವೋ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ಆದರೆ ಇದು ಸಾಧ್ಯ ಅಂತ ನಮ್ಮ ಸಂತರು ಅದನ್ನು ಬಾಳಿ ತೋರಿಸಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತರ ಬಾಳನ್ನು, ಸಂತರ ಜೀವನ ಚರಿತ್ರೆಯನ್ನು ಅರಿಯಲು ಪ್ರಯತ್ನಿಸೋಣ. ಅವರು ನಿಮ್ಮಂತೆ ಮತ್ತು ನನ್ನಂತೆ ಮನುಷ್ಯರಾಗಿ ಇಲ್ಲೇ ಇದ್ದರು, ಸಾಮಾನ್ಯ ವ್ಯಕ್ತಿಗಳಂತೆ ಇದ್ದರು. ಅವರು ಮೇಲಿಂದ ಹಾರಿ ಬರಲಿಲ್ಲ, ಅವರನ್ನು ದೇವರು ವಿಶೇಷವಾಗಿ ಸೃಷ್ಟಿ ಮಾಡಲಿಲ್ಲ, ಅವರಿಗೆ ವಿಶೇಷ ಶಕ್ತಿಯನ್ನು ನೀಡಿರಲಿಲ್ಲ. ನಿಮ್ಮಂತೆ ಮತ್ತು ನನ್ನಂತೆ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಈ ಜಗತ್ತಿನಲ್ಲಿ ಬಾಳಿದವರು. ಆದರೆ ಆ ಸಾಮಾನ್ಯ ಜೀವನವನ್ನು ಅವರು ಅಸಾಮಾನ್ಯ ರೀತಿಯಲ್ಲಿ ಬದುಕಿದರು. ಹಾಗಾದರೆ ಪ್ರಿಯರೇ, ಅವರ ಜೀವನ ಚರಿತ್ರೆಯನ್ನು, ಅವರ ಮಹಿಮೆಯನ್ನು ಧ್ಯಾನಿಸುವಾಗ ನಮ್ಮ ಜೀವನದಲ್ಲೂ ನಮ್ಮ ಸಾಮಾನ್ಯ ಜೀವನವನ್ನು ಅಸಾಮಾನ್ಯ ರೀತಿಯಲ್ಲಿ ಜೀವಿಸಲು ಆ ಸರ್ವಶಕ್ತ ನಮ್ಮನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ನಾವು ದೇಹ ಮತ್ತು ಆತ್ಮಗಳ ಮಿಶ್ರಣ, ನಮ್ಮಲ್ಲಿ ದೇಹವಿದೆ, ನಮ್ಮ ದೇಹಕ್ಕೊಂದು ಆತ್ಮವಿದೆ. ಈ ಎರಡರ ಮಧ್ಯೆ ಯಾವಾಗಲೂ ಸಂಘರ್ಷವಾಗುತ್ತದೆ, ಎರಡರ ಮಧ್ಯೆ ಯಾವಾಗಲೂ ಯುದ್ಧವಾಗುತ್ತಾ ಇರುತ್ತೆ. ಅದಕ್ಕೆ ನಮಗೆ ಶೋಧನೆಗಳು, ಬೇರೆ ಬೇರೆ ಕಷ್ಟಗಳು. ಹೇಗೆ ಸಂತರು ಆ ಆತ್ಮದ ಪ್ರೇರಣೆಯಲ್ಲಿ ಬದುಕಲು, ಆ ಆತ್ಮದ ಪ್ರೇರಣೆಯಲ್ಲಿ ಬದುಕಲು ಪ್ರಯತ್ನಿಸಿದರೋ, ಹಾಗೆ ಅವರ ಜೀವನದಿಂದ, ಅವರ ಮಾದರಿಯಿಂದ ಆತ್ಮದ ಪ್ರೇರಣೆಯಲ್ಲಿ ಬದುಕಲು ಬೇಕಾದ ವರಪ್ರಸಾದಗಳನ್ನು ಇಂದಿನ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಕೊನೆಯದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಗೆ ಚಲನಚಿತ್ರ, ಈಗ ನಾನು ಒಂದು ಪ್ರಶ್ನೆ ಕೇಳಿದರೆ, ನಿಮ್ಮಲ್ಲಿ ನಿಮ್ಮ ಫೇವರಿಟ್ ಚಲನಚಿತ್ರ ನಟ ಯಾರು ಅಂತ ಕೇಳಿದರೆ ಪ್ರತಿಯೊಬ್ಬರು ಒಂದೊಂದು ಉತ್ತರವನ್ನು ಹೇಳ್ತೀರಿ. ನಟಿ ಯಾರು ಅಂತ ಹೇಳಿದರೂ ನಿಮಗೆ ಒಬ್ಬೊಬ್ಬರು ಪ್ರಿಯ, ನಿಮ್ಮ ನೆಚ್ಚಿನ ನಟ ನಟಿ ಇದ್ದಾರೆ. ಹಾಗೆ ನಿಮ್ಮ ಪ್ರಿಯ ಅಥವಾ ನಿಮ್ಮ ನೆಚ್ಚಿನ ಸಂತರು ಯಾರು ಅಂತ ಕೇಳಿದರೆ ಎಷ್ಟೋ ಜನಕ್ಕೆ ಉತ್ತರ ತಿಳಿಯದೇ ಇರಬಹುದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಇಂದು ಸಂತರ ಬಾಳಿನಿಂದ ಆಧ್ಯಾತ್ಮಿಕ ಪ್ರಗತಿಯತ್ತ, ಆ ಪ್ರಾರ್ಥನೆಯತ್ತ ಸಾಗುವ ಈ ವಿಷಯದ ಮೇಲೆ ಧ್ಯಾನ ಮಾಡುತ್ತಿರುವಾಗ, ಇಂದು ನನ್ನ ಜೀವನಕ್ಕೆ, ನನ್ನ ಜೀವನದ ಪ್ರಗತಿಗೆ, ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ಒಬ್ಬ ಸಂತರನ್ನು ಆರಿಸಿಕೊಳ್ಳುವೆ ಅಂತ ಇವತ್ತೊಂದು ಸಂಕಲ್ಪವನ್ನು ಮಾಡಿ, ನಿಮ್ಮ ಬಾಳಿಗೆ, ನಿಮ್ಮ ಕ್ರೈಸ್ತಿಯ ಬದುಕಿಗೆ, ನಿಮ್ಮ ಮೌಲ್ಯಾಧಾರಿತ ಬದುಕಿಗೆ ಯಾರಾದರೂ ಒಬ್ಬ ಸಂತರನ್ನು ಆರಿಸಿಕೊಂಡು ಅವರ ಜೀವನದ ಅವರ ಜೀವನದಂತೆ ಅವರ ಮಾದರಿಯಲ್ಲಿ ಬದುಕಲು ಪ್ರಯತ್ನಿಸಿ. ಪ್ರತಿದಿನ ಏನಾದರೂ ಒಳ್ಳೆಯ ಪುಸ್ತಕಗಳನ್ನು ಓದಿ, ಸಂತರ ಜೀವನ ಚರಿತ್ರೆಯನ್ನು ಓದಲು ಪ್ರಯತ್ನಿಸಿ. ಅದು ನಮಗೆ ಎಷ್ಟು ಒಳ್ಳೆಯ ವಿಷಯಗಳನ್ನು ಕಲಿಸುತ್ತದೆ. ಜೀವನ ಚರಿತ್ರೆಯನ್ನು ಓದುವಾಗ ಅವರ ಬದುಕು ಎಷ್ಟು ಕಷ್ಟವಾಗಿತ್ತು, ಆದರೂ ಆ ಕಷ್ಟದಲ್ಲಿ ದೇವರ ಪ್ರೀತಿಯನ್ನು ಅರಿತು ದೇವರ ಚಿತ್ತಕ್ಕಾಗಿ ಅವರು ಬಾಳಿದರು ಎಂಬ ಒಳ್ಳೆಯ ವಿಷಯಗಳನ್ನು ಓದಿದಾಗ ನನ್ನ ಜೀವನದಲ್ಲೂ ಪರಿವರ್ತನೆ ಸಾಧ್ಯ, ಇಂಥ ಒಂದು ಪರಿವರ್ತನೆ ನನ್ನದಾಗಲಿ ಎಂದು ಪ್ರಾರ್ಥಿಸೋಣ ಈ ಬಲಿಪೂಜೆಯ ವೇಳೆ. ಆಮೆನ್.